ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
ಯಹೋವನದೇ ಯುದ್ಧವೂ
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಈಗ ನಮ್ಮ ಬಾನುಲಿ ಬೋಧಕರಾದಂಥ ಸುರೇಂದ್ರ ರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ಆದಾಮ ಮತ್ತು ಅವಳು ದೇವರಿಗೆ ಏಕೆ ಅಭಿದಯರಾದರು ಎಂಬುದಾಗಿ. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಂಧಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗೆ ತಮ್ಮಲ್ಲಿ ಕೇಳಿಕೊಡುತ್ತೇವೆ. ಈ ದಿನ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂಥ ಶಿವನಾಮೆಯು ಆದಾಮ ಅವಳು ಏಕೆ ದೇವರಿಗೆ ಅವಿಧೇಯರಾದರು ಎಂಬುದು ನಮ್ಮೆಲ್ಲರಿಗೂ ಕಾಡುವಂಥ ಒಂದು ದೊಡ್ಡ ಪ್ರಶ್ನೆ ಇದಾಗಿದೆ. ಸೈತಾನನು ಅವಳಿಗೆ ದೇವರು ನಿಜವಾಗಿಯೂ ತಮ್ಮ ಮಾತಿನಂತೆ ನಡೆಯುವುದಿಲ್ಲ ಎಂದು ಹೇಳಿದ್ದು ಆತನ ಮೊದಲ ಕುಯುಕ್ತಿಯಾಗಿತ್ತು. ಆದಿಕಾಂಡ 3:1-6 ವಚನತನ್ನು ನೀವು ಓದುವಾಗ ಅಲ್ಲಿ ಆತನ ಆಡಿರ್ತಕ್ಕಂಥ ಮಾತುಗಳು ಬರೆಯಲ್ಪಟ್ಟಿದೆ. ಆತನು ಆಕೆಗೆ ನೀವು ನಿಶ್ಚಯವಾಗಿ ಸಾಯುವುದಿಲ್ಲ ಎಂದು ಹೇಳಿದನು. ಈ ರೀತಿಯಾಗಿ ಆತನು ಅವಳನ್ನು ಪಾಪಕ್ಕೆ ನಡೆಸಲು ಸಾಧ್ಯವಾಯಿತು. ಈ ದಿನವೂ ಸಹ ಆತನು ಇದೇ ಕಾರ್ಯವಿಧಾನವನ್ನು ಉಪಯೋಗಿಸ್ತಾನೆ. ದೇವರ ವಾಕ್ಯವು ವಿಶ್ವಾಸಿಗಳಿಗೆ ಹೇಳುವ ಮಾತು, ನೀವು ಶರೀರಭಾವವನ್ನು ಅನುಸರಿಸಿ ಜೀವಿಸಿದರೆ ಸಾಯುವುದು ನಿಶ್ಚಯ ಎಂಬುದಾಗಿ ರೋಮಾಪುರದ ಪತ್ರಿಕೆ 8:13 ವಚನದಲ್ಲಿ ಹೇಳ್ತಾನೆ. ಆದರೆ ಸೈತಾನನು ನೀವು ನಿಶ್ಚಯವಾಗಿ ಸಾಯುವುದಿಲ್ಲ ಎನ್ನುತ್ತಾನೆ, ಮತ್ತು ಹೆಚ್ಚಿನ ವಿಶ್ವಾಸಿಗಳು ಆತನನ್ನು ನಂಬುತ್ತಾರೆ ಮತ್ತು ಪಾಪದಲ್ಲಿ ಮುಂದುವರಿಸುತ್ತಾರೆ. ಒಬ್ಬ ಹೆಣ್ಣನ್ನು ನೋಡಿ ಮೋಹಿಸುವುದಕ್ಕಿಂತ ಒಂದು ಕಣ್ಣನ್ನು ಕಳೆದುಕೊಂಡು ಕುರುಡನಾಗುವುದು ಉತ್ತಮವೆಂದು ಎಷ್ಟೋ ಜನ ನಿಜವಾಗಿ ನಂಬುತ್ತಾರೆ ಮತ್ತು ಬಲಗೈಯನ್ನು ಲೈಂಗಿಕ ಪಾಪಕ್ಕಾಗಿ ಉಪಯೋಗಿಸುವುದಕ್ಕಿಂತ ಆ ಕೈಯನ್ನು ಕಡಿದು ಹಾಕುವುದು ಉತ್ತಮವೆಂದು ಎಷ್ಟೋ ಜನ ನಿಜವಾಗಿ ನಂಬುತ್ತಾರೆ. ಯಾರ್ಯಾರು ಕೋಪವನ್ನು ಮತ್ತು ಲೈಂಗಿಕ ಪಾಪವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲವೋ ಅವರು ಕೊನೆಗೆ ನರಕಕ್ಕೆ ಹೋಗುತ್ತಾರೆ. ಮತ್ತಾಯ 5:22-30 ವಚನದಲ್ಲಿ ಹೇಳ್ತದೆ, ಎಷ್ಟೋ ಜನ ನಿಜವಾಗಿ ನಂಬುತ್ತಾರೆ. ಒಬ್ಬ ವಿಶ್ವಾಸಿಯನ್ನು ಮದುವೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ಅವಿಧೇಯತೆಯಿಂದ ನಡೆಸುವುದು ದೇವರ ಮುಂದೆ ಮುಷ್ಟಿಯನ್ನು ತೋರಿಸುವುದಕ್ಕೆ ಸಮಾನನೆಂದು ಎಷ್ಟೋ ಜನ ನಂಬುತ್ತಾರೆ. ಈ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ 2 ಕೊರಿಂಥ 6:14 ನೀವು ಓದುವಾಗ ಅಲ್ಲಿ ತಿಳಿಸ್ತದೆ, ಶುದ್ಧ ಮನಸ್ಸು ಉಳ್ಳವರು ಮಾತ್ರವೇ ದೇವರನ್ನು ನೋಡಲು ಸಾಧ್ಯವೆಂದು ಮತ್ತಾಯ 5:8 ಹೇಳ್ತದೆ. ಎಷ್ಟೋ ಜನರು ಇದನ್ನು ನಂಬುತ್ತಾರೆ. ಎಲ್ಲರೊಂದಿಗೆ ಸಮಾನದಿಂದ ಇರುವುದಕ್ಕೆ ಮತ್ತು ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪರಿಶ್ರಮ ಪಡೆದಂಥ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ ಇಬ್ರಿಯ 12:4 ಹೇಳ್ತಾರೆ. ಅದನ್ನು ಎಷ್ಟೋ ಜನರು ನಂಬುತ್ತಾರೆ. ಎಷ್ಟೋ ಜನರು ತಾವು ಆಡುವ ಪ್ರತಿಯೊಂದು ಅರ್ಥವಿಲ್ಲದ ಮಾತಿನ ವಿಚಾರವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ತಾವು ಉತ್ತರ ಕೊಡಬೇಕಾಗಿದೆ. ಮತ್ತಾಯ 12:36 ಹೇಳ್ತದೆ. ಇದನ್ನು ಸಹ ಅನೇಕರು ನಂಬುತ್ತಾನೆ. ದೇವರು ಹೇಳಿದ ಈ ಮಾತನ್ನು ನಂಬುವಂಥ ವಿಶ್ವಾಸಿಗಳು ಈ ಲೋಕದಲ್ಲಿ ಕೇವಲ ಕೆಲವರು ಮಾತ್ರ ಇದ್ದಾರೆ. ಸೈತಾನನು ಕ್ರೈಸ್ತ ಸಮುದಾಯವನ್ನು ಈ ರೀತಿಯ ವಂಚನೆಗೆ ಒಳಪಡಿಸಿದ್ದಾನೆ. ಇದರ ಪರಿಣಾಮವಾಗಿ ಹೆಚ್ಚಿನ ವಿಶ್ವಾಸಿಗಳು ದೇವರ ಭಯಭಕ್ತಿಯನ್ನು ಮತ್ತು ದೇವರ ಮುನ್ನೆಚ್ಚರಿಕೆಯ ಮಾತುಗಳ ಬಗ್ಗೆ ಗೌರವ ಭಾವವನ್ನು ಕಳೆದುಕೊಂಡಿದ್ದಾರೆ. ಅಂತಿಮವಾಗಿ ಸೈತಾನನು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವ ತನಕ ಅವರು ಪಾಪದೊಂದಿಗೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಲೇ ಇರುತ್ತಾರೆ. ದೇವರು ಆತ್ಮಿಕವಾಗಿ ಮುರಿಯಲ್ಪಟ್ಟಿರುವ ಜನರನ್ನು ಹಾಗೂ ತನ್ನ ಮಾತಿಗೆ ಭಯಪಡುವ ಜನರನ್ನು ದೃಷ್ಟಿಸುತ್ತಾನೆ. ಯೆಶಾಯ 66:1-2 ಹೇಳುತ್ತದೆ. ನಾವು ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ಎಚ್ಚರಿಕೆಯ ಕುರಿತಾಗಿ ಭಯಪಟ್ಟು ನಡುಗಬೇಕು. ನಮ್ಮಲ್ಲಿ ನಿಜವಾದ ದೇವರ ಭಯ ಇದೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ಯಾರು ದೇವರ ಭಯದಿಂದ ಕೂಡಿದವರಾಗಿ ಪರಿಪೂರ್ಣ ಪವಿತ್ರತೆಯನ್ನು ಪಡೆಯುವುದಕ್ಕಾಗಿ ತಮ್ಮನ್ನು ಶುಚಿ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಕೊನೆಯಲ್ಲಿ ಕ್ರಿಸ್ತನ ದೇಹದ ಒಂದು ಅಂಗವಾಗಿರುತ್ತಾರೆ. ಯಾರು ಪಾಪದ ವಿರುದ್ಧ ಜಯಗಳಿಸುತ್ತಾರೋ ಅವರು ಮಾತ್ರ ಎರಡನೆಯ ಮರಣದಿಂದ ಪಾರಾಗುತ್ತಾರೆ ಮತ್ತು ಜೀವವೃಕ್ಷದ ಹಣ್ಣನ್ನು ತಿನ್ನುವ ಭಾಗ್ಯಕ್ಕೆ ಪಾತ್ರರಾಗುತ್ತಾರೆ ಎಂಬುದಾಗಿ ಪ್ರಕಟಣೆ 7:7-11 ಹೇಳುತ್ತದೆ. ದೇವರಾತ್ಮನು ಎಲ್ಲ ಕ್ರೈಸ್ತ ಸಭೆಗಳಿಗೆ ಹೇಳುವ ಮಾತು ಇದೇ ಆಗಿದೆ. ಆದರೆ ಕೇಳಿಸಿಕೊಳ್ಳುವಂಥ ಕಿವಿಗಳನ್ನು ಹೊಂದಿರುವ ಜನರು ಕೇವಲ ಕೆಲವರು ಮಾತ್ರ ಇದ್ದಾರೆ. ಹಾಗಾದರೆ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿ ಇವುಗಳ ಪ್ರಾಮುಖ್ಯತೆ ಏನಾಗಿದೆ? ಒಂದು ನೌಕೆ ಅಥವಾ ಹಡಗು ಚಲಿಸುವ ಸುರಕ್ಷಿತ ಜಲಮಾರ್ಗವನ್ನು ಗುರುತಿಸಲು ನೀರಿನ ಕಾಲುವೆಯ 2 ಪಕ್ಕದಲ್ಲಿ ತೇಲುವ ಆ ಒಂದು ಬುರುಡೆಗಳನ್ನು ಇರಿಸಲಾಗ್ತದೆ. ನಿಮ್ಮ ಜೀವನದ ಹಡಗು ಚಲಿಸುವುದಕ್ಕೆ ಸುರಕ್ಷಿತ ಮಾರ್ಗವನ್ನು ಸೂಚಿಸುವಂಥ 2 ಬುರುಡೆಗಳು ಶುದ್ಧವಾದಂಥ ಮನಸ್ಸಾಕ್ಷಿ ಮತ್ತು ಯಥಾರ್ಥವಾದ ನಂಬಿಕೆ ಇವುಗಳಾಗಿವೆ. ಇವುಗಳಲ್ಲಿ ಒಂದನ್ನು ಯಾರಾದರೂ ಅಲಕ್ಷ್ಯ ಮಾಡಿದರೆ ಅದು ಅವರ ಜೀವನದ ಹಡಗು ಒಡೆದು ನಷ್ಟಗೊಳ್ಳುವುದಕ್ಕೆ ಕಾರಣವಾಗ್ತದೆ. 1 ತಿಮೊಥೆ 1:19 ನೀವು ಓದಿ. ಆದುದರಿಂದ ಯಾವಾಗಲೂ ನಿಮ್ಮ ಮನಸ್ಸಾಕ್ಷಿಯ ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳಲು ಜಾಗರೂಕರಾಗಿರಿ. ಯಾವುದೇ ವೇಳೆಯಲ್ಲಿ ನಿಮ್ಮ ಮನಸ್ಸಾಕ್ಷಿಯನ್ನು ಒತ್ತಡ ಅಥವಾ ಗೊಂದಲ ಉಂಟಾದಾಗ ಅದರ ಖಚಿತವಾದ ಅರ್ಥವೇನೆಂದರೆ ನೀವು ಸುರಕ್ಷಿತ ಜಲಮಾರ್ಗವನ್ನು ಬಿಟ್ಟಿದ್ದೀರಿ ಮತ್ತು ಅಪಾಯಕಾರಿ ಜಲಪ್ರವಾಹದಲ್ಲಿ ಚಲಿಸುತ್ತೀರಿ ಎಂಬುದಾಗಿ. ನೀವು ಹಾಗೆ ಮುಂದುವರೆದರೆ ಮತ್ತು ನಿಮ್ಮ ಮನಸ್ಸಾಕ್ಷಿಯು ಕೊಡುವ ಅಪಾಯದ ಸೂಚನೆಯನ್ನು ತಿರಸ್ಕರಿಸಿದರೆ ನಿಮ್ಮ ಜೀವನದ ಹಡಗು ಬಂಡೆಗೆ ಅಪ್ಪಳಿಸಿ ನಾಶವಾದೀತು. ಎಚ್ಚರಿಕೆ, ಇದು ದೊಡ್ಡ ಅಪಾಯವಾಗಿದೆ. ಹಾಗಾಗಿ ಈ ವಿಷಯದಲ್ಲಿ ನೀವು ಬಹಳ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗಿದೆ. ನಂಬಿಕೆ ಅನ್ನುವಂಥದ್ದು ಸುರಕ್ಷಿತ ಕಾಲುವೆಯ 2ನೆಯ ತೇಲುವ ಬುರುಡೆಯಾಗಿದೆ. ನಂಬಿಕೆಯ ಮೂಲಕ ನಮ್ಮ ವ್ಯಕ್ತಿತ್ವದ ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುತ್ತದೆ ಮತ್ತು ಎಂದಿಗೂ ಬದಲಾಗದ ದೇವರ ಪ್ರೀತಿ, ಅವರು ಸರ್ವಶಕ್ತ ಮತ್ತು ಅದರ ಪರಿಪೂರ್ಣ ಜ್ಞಾನ ಇವುಗಳಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇರಿಸುತ್ತದೆ. ಎಂದಿಗೂ ಬದಲಾಗದ ದೇವರ ಪ್ರೀತಿಯು ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಹೇಗೆ ನಡೆಯಬೇಕೆಂದು ನಿರ್ಧರಿಸುತ್ತದೆ. ನಿರಾಕರಿಸಲ್ಪಟ್ಟ ಪ್ರಾರ್ಥನೆಗಳು ಕೂಡ ಇದೇ ಪರಿಪೂರ್ಣ ದೈವಿಕ ಪ್ರೀತಿಯ ಮೂಲಕ ನಿರಾಕರಿಸಲ್ಪಡುತ್ತವೆ. ದೇವರ ಪರಿಪೂರ್ಣ ಶಕ್ತಿ ನಮ್ಮ ಶಕ್ತಿಯನ್ನು ಮೀರುವ ಯಾವುದೇ ಶೋಧನೆಯನ್ನು ಎಂದಿಗೂ ನಮ್ಮ ಬಳಿಗೆ ಬರಗೊಡುವುದಿಲ್ಲ. 1 ಕೊರಿಂಥ 10:13 ಇರ್ತದೆ, ಮತ್ತು ಅದು ನಮಗೆ ಬರುವ ಎಲ್ಲ ಶೋಧನೆಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ. 4:16 ಇದಲ್ಲದೆ ಅದು ನಮ್ಮ ಜೀವಿತದಲ್ಲಿ ಎದುರಾಗುವ ಎಲ್ಲ ಸಂಗತಿಗಳನ್ನು ನಮ್ಮ ಹೆಚ್ಚಿನ ಹಿತಕ್ಕಾಗಿ ಅನುಕೂಲವಾಗುವಂತೆ ನಡೆಸುತ್ತದೆ ಎಂಬುದಾಗಿ ರೋಮಾಪೌಲ ಪತ್ರಿಕೆ 8:28 ಹೇಳುತ್ತದೆ. ದೇವರು ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿ ನಡೆಯುವುದಕ್ಕೆ ಅವಕಾಶ ಕೊಡುವಾಗ ದೇವರ ಪರಿಪೂರ್ಣ ವಿವೇಕವು ಅವರಿಂದ ಯಾವ ತಪ್ಪು ಆಗದಂತೆ ನೋಡಿಕೊಳ್ಳುತ್ತದೆ, ಮತ್ತು ನಮ್ಮ ನಿತ್ಯತ್ವದ ಜೀವಿತಕ್ಕೆ ಯಾವುದು ಒಳ್ಳೆಯದೆಂದು ದೇವರಿಗೆ ಮಾತ್ರ ಗೊತ್ತಿದೆ. ನೀವು ದೇವರ ಈ 3 ಗುಣಲಕ್ಷಣಗಳಲ್ಲಿ ನಿಮ್ಮ ಸಂಪೂರ್ಣ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ನಂಬಿಕೆಯ ಜೀವಿತ ಎಂಬುದರ ಅರ್ಥ ಇದೇ ಆಗಿದೆ. ದುರಾದೃಷ್ಟವಶಾತ್ ಪೂರ್ಣಾವಧಿ ದೇವರ ಸೇವಕರು ನಂಬಿಕೆಯ ಜೀವಿತವೆಂಬ ಮಾತಿನ ಅರ್ಥವನ್ನು ದೇವರು ನಮ್ಮ ಅಗತ್ಯತೆಗಳಿಗೆ ಹಣವನ್ನು ದಯಪಾಲಿಸುತ್ತಾರೆ ಎಂಬ ರೀತಿಯಲ್ಲಿ ಬದಲಾಯಿಸಿದ್ದಾರೆ. ಆದರೆ ಇದು ವಾಕ್ಯದ ಒಂದು ತಪ್ಪಾದ ಉಪಯೋಗವಾಗಿದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂದು ಸತ್ಯವೇದ ಹೇಳುತ್ತದೆ. ರೋಮಾಪುರ ಪತ್ರಿಕೆ 1:17 ನಾವು ಯಾವಾಗಲೂ ಸತ್ಯವೇದದ ಪದಗಳನ್ನು ಸತ್ಯವೇದವು ಉಪಯೋಗಿಸಿದ ರೀತಿಯಲ್ಲೇ ಉಪಯೋಗ ಮಾಡಬೇಕು. ನಾವು ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಯ ವಿಷಯದಲ್ಲಿ ಜಾಗರೂಕತೆಯಿಂದ ನಡೆದರೆ ಕ್ರಮೇಣವಾಗಿ ಒಂದು ದುಷ್ಟ ಹೃದಯ ಅಥವಾ ಕೆಟ್ಟ ಮನಸ್ಸಾಕ್ಷಿ ಮತ್ತು ಅಪನಂಬಿಕೆಯ ಹೃದಯ ನಂಬಿಕೆಯನ್ನು ಕಳೆದುಕೊಳ್ಳುವ ಹೃದಯ ನಮ್ಮಲ್ಲಿ ಅಭಿವೃದ್ಧಿ ಹೊಂದಬಹುದು. ಅವುಗಳು ನಮ್ಮನ್ನು ದೇವರಿಂದ ಬಿಟ್ಟು ದೂರ ಹೋಗುವಂತೆ ಮಾಡಬಹುದು. ನಾವು ಹೀಗೆ ದೇವರನ್ನು ಬಿಟ್ಟು ದೂರ ಸರಿದಂತೆ ನಮ್ಮನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳುವುದಕ್ಕೆ ಒಬ್ಬರನ್ನೊಬ್ಬರು ಪ್ರತಿನಿತ್ಯವೂ ಎಚ್ಚರ ವಹಿಸಬೇಕಾಗಿ ಮತ್ತು ಪ್ರೋತ್ಸಾಹಿಸಬೇಕಾಗಿದೆ ಎಂದು ನಮಗೆ ಮುಂದಿನ ವಚನಗಳಲ್ಲಿ ತಿಳಿಸಲಾಗಿದೆ. 3:13 ಹಾಗಾಗಿ ನೀವು ಪ್ರತಿದಿನವೂ ಸತ್ಯವೇದದ ವಾಕ್ಯದಿಂದ ವಾಕ್ಯವನ್ನು ಓದುವುದು ಮತ್ತು ಧ್ಯಾನಿಸುವುದರ ಮೂಲಕ ಅಥವಾ ಉತ್ತಮ ಕ್ರೈಸ್ತ ಪುಸ್ತಕಗಳನ್ನು ಓದಿಕೊಳ್ಳುವುದರ ಮೂಲಕ ಅಥವಾ ಸಭಾಕೂಟಗಳಲ್ಲಿ ಹಾಗೂ ಅಂತರ್ಜಾಲದಿಂದ ಕ್ರೈಸ್ತ ಸಂದೇಶಗಳನ್ನು ಕೇಳುವುದರ ಮೂಲಕ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ಹೊಂದುವುದು ಒಳ್ಳೆಯದು. ಹಾಗಾದರೆ ದೇವರ ಮೆಚ್ಚುಗೆಯನ್ನು ಹೊಂದುವುದು ಹೇಗೆ? ಯೇಸು ತನ್ನ ಬಾಲ್ಯದಿಂದ ಜ್ಞಾನವನ್ನು ವೃದ್ಧಿಸಿಕೊಂಡರು ಎಂದು ನಾವು ಸತ್ಯವೇದದಲ್ಲಿ ಓದ್ತೇವೆ. 2:40-42 ಯುವಜನರು ತಮ್ಮ ವಯಸ್ಸಿನ ನಿಮಿತ್ತ ಮೂರ್ಖತನದ ಕೆಲಸಗಳನ್ನು ಮಾಡುವಂಥದ್ದು ಸಾಮಾನ್ಯ ಸಂಗತಿಯಾಗಿದ್ದರೂ ಯೇಸು ತನ್ನ ಬಾಲ್ಯದ ದಿನಗಳಲ್ಲಿ ಅಂತಹ ಯಾವುದೇ ಅವಿವೇಕದ ಕೆಲಸಗಳನ್ನು ಮಾಡಲಿಲ್ಲ. ಹಾಗಾಗಿ ನೀವು ಅವರನ್ನು ನಿಮ್ಮ ಮಾದರಿಯಾಗಿ ಇರಿಸಿಕೊಂಡರೆ ಯುವನದ ದಿನಗಳಲ್ಲಿ ಮಾಡಬಹುದಾದ ಅನೇಕ ಅವಿವೇಕದ ಕಾರ್ಯಗಳಿಂದ ನೀವು ಪಾರಾಗುವಿರಿ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲವಾಗಿದೆ. ಯೇಸು ಆತ್ಮಿಕ ಮರಣದಿಂದ ರಕ್ಷಿಸಲ್ಪಡುವುದಕ್ಕೆ ಸಹಾಯ ಬೇಕೆಂದು ಪ್ರಾರ್ಥಿಸಿದರು, ಮತ್ತು ದೇವರ ಮೇಲಿನ ನಂಬಿಕೆಯ ಒಂದು ಭಯ ಭಕ್ತಿಯ ನಿಮಿತ್ತ ಉತ್ತರವನ್ನು ಪಡೆದರು. 5:7 ಹೇಳುತ್ತದೆ, ದೇವರು ಯೇಸುವನ್ನು ಪ್ರೀತಿಸಿದಂತೆ ನಮ್ಮನ್ನೂ ಸಹ ಪ್ರೀತಿಸ್ತಾನೆ. ಹಾಗಾಗಿ ನಿಮ್ಮಲ್ಲಿ ಯೇಸುವಿನಲ್ಲಿದ್ದಂಥ ದೇವರ ಭಯವಿದ್ದರೆ ನಿಮ್ಮ ಪ್ರಾರ್ಥನೆಗಳು ಸಹ ಕೇಳಲ್ಪಡುತ್ತವೆ. ಅಬ್ರಾಹ್ಮನು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾದಾಗ ದೇವರು ಆತನಿಗೆ ಈಗ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನು ಎಂದು ತೋರಿ ಬಂತು ಎಂದು ಒಂದು ಪ್ರಮಾಣ ಪತ್ರವನ್ನು ಕೊಟ್ಟನು. ಆದಿಕಾಂಡ 22:12 ಹೇಳ್ತದೆ. ಆದ್ದರಿಂದ ಆ ಒಂದು ದಿನ ಅಬ್ರಾಹ್ಮನು ಯಾರ ಸಹಾಯವೂ ಇಲ್ಲದೆ ಆ ಬೆಟ್ಟದ ಮೇಲೆ ದೇವರಿಗೆ ವಿಧೇಯನಾದನು. ಆತನು ತನ್ನ ವಿಧೇಯತೆಯನ್ನು ದೇವರೊಬ್ಬನೇ ನೋಡಬೇಕೆಂದು ಬಯಸಿದನು. ಒಂದು ರಾತ್ರಿ ಅಬ್ರಾಹ್ಮನು ಒಂಟಿಯಾಗಿದ್ದ ಸಮಯದಲ್ಲಿ ದೇವರು ಆತನೊಂದಿಗೆ ಮಾತನಾಡಿದನು. ಆದಿಕಾಂಡ 22:1 ದೇವರು ಆತನಿಗೆ ಏನು ಹೇಳಿದರೆಂದು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ದೇವರ ಮಾತನ್ನು ಅಬ್ರಾಹ್ಮನು ರಹಸ್ಯವಾಗಿಯೇ ಪಾಲಿಸಿದನು. ನೀವು ರಹಸ್ಯವಾಗಿ ಮಾಡುವ ಕಾರ್ಯಗಳ ಮೂಲಕ ಬೇರೆ ಯಾರಿಗೂ ತಿಳಿಯದ ರೀತಿಯಲ್ಲಿ ಮಾಡುವ ಸಂಗತಿಗಳಲ್ಲಿ ನಿಮ್ಮಲ್ಲಿ ದೇವರ ಭಯ ಇದೆಯೋ ಇಲ್ಲವೋ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ಯೋಬನು ದೇವರಿಗೆ ಭಯಪಡುವವನು ಎಂಬ ಪ್ರಮಾಣ ಪತ್ರವನ್ನು ದೇವರು ಯೋಬನಿಗೆ ಸೈತಾನನ ಸಮ್ಮುಖದಲ್ಲಿ ಕೊಟ್ಟನು. ಯೋಬ 1:8 ವಚನ ಇರ್ತದೆ. ದೇವರು ನಿಮ್ಮ ಕುರಿತಾಗಿಯೂ ಸೈತಾನನ ಮುಂದೆ ಈ ರೀತಿಯಾಗಿ ಹೆಮ್ಮೆ ಪಡಲು ಸಾಧ್ಯವಾದರೆ ಅದು ಒಳ್ಳೆಯದು. ಏಕೆಂದರೆ ಈ ದಿನದಲ್ಲೂ ಸೈತಾನನು ಭೂಲೋಕವನ್ನೆಲ್ಲ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಿರುತ್ತಾನೆ ಮತ್ತು ಆತನಿಗೆ ಎಲ್ಲದರ ಖಾಸಗಿ ಜೀವನದ ಬಗ್ಗೆ ತಿಳಿದಿರುತ್ತದೆ. ಯೋಬನು ತನ್ನ ಕಣ್ಣುಗಳಿಗೆ ಯಾವ ಸ್ತ್ರೀಯನ್ನು ಮೋಹಕ ದೃಷ್ಟಿಯಿಂದ ನೋಡದಂತೆ ನಿರ್ಬಂಧವನ್ನು ಹಾಕಿದನು. ಯೋಬ 31:1 ಇರುತ್ತದೆ. ಹೀಗೆ ಒಬ್ಬ ವ್ಯಕ್ತಿ ಧರ್ಮಶಾಸ್ತ್ರ ಕೊಡಲ್ಪಡುವ ಮುನ್ನ ಮತ್ತು ಹೊಸ ಒಂದು ಕಾರ್ಯಗಳ ಕಾಲದ ಅನೇಕ ಶತಮಾನಗಳ ಹಿಂದೆ ಸತ್ಯವೇದದ ಮಾರ್ಗದರ್ಶನವಿಲ್ಲದೆ ಪವಿತ್ರಾತ್ಮನ ಶಕ್ತಿ ಇಲ್ಲದೆ ಸಹೋದರರ ಅನ್ಯೂನತೆಯೂ ಪ್ರೋತ್ಸಾಹವೂ ಇಲ್ಲದೆ ಈ ರೀತಿಯ ನಿರ್ಧಾರವನ್ನು ಕೈಗೊಂಡದ್ದು ನಿಜಕ್ಕೂ ಶ್ಲಾಘನೀಯಲ್ಲವೇ? ಯೋಬನು ನ್ಯಾಯ ತೀರ್ಪಿನ ದಿನದಲ್ಲಿ ಎದ್ದು ಬಂದು ಈ ಜನಾಂಗದ ಕಾಮುಕತೆಯನ್ನು ಮತ್ತು ಅದರ ಪಾಪವನ್ನು ಖಂಡಿಸಲಿದ್ದಾನೆ. ಯೋಸೆಫನ ಜೀವನವು ನೀವು ಅನುಸರಿಸಲು ಯೋಗ್ಯವಾದ ಇನ್ನೊಂದು ಶ್ರೇಷ್ಠ ಮಾದರಿಯಾಗಿರುತ್ತದೆ. ಆತನು ತನ್ನ ಹೆತ್ತವರಿಂದ ಅಗಲಿಸಲ್ಪಟ್ಟು ಬಹಳ ದೂರದಲ್ಲಿ ಜೀವಿಸುತ್ತಿದ್ದ ಒಬ್ಬ ಯವನಸ್ಥನಾಗಿದ್ದನು. ಹಾಗಿದ್ದರೂ ಒಬ್ಬ ಅಧರ್ಮಿ ಸ್ತ್ರೀಯು ತನ್ನನ್ನು ಅಗಲಿರುಳು ಶೋಧಿಸಿದಾಗ ಆತನು ನಿರಂತರವಾಗಿ ಆಕೆಯನ್ನು ದೂರ ಇರಿಸಿದನು ಮತ್ತು ಆಕೆಯ ಬಳಿಯಿಂದ ಓಡಿಹೋದನು. ಏಕೆಂದರೆ ದೇವರ ವಿರುದ್ಧವಾಗಿ ಪಾಪ ಮಾಡಿದನು ಎಂಬ ಭಯ ಅವನಲ್ಲಿ ಇತ್ತು ಎಂಬುದಾಗಿ ಆದಿಕಾಂಡ 39:9 ಇರ್ತದೆ. ಯೋಬ ಮತ್ತು ಯೋಸೆಫರ ಉದಾಹರಣೆಗಳು ನಮಗೆ ತೋರಿಸುವುದು ಏನೆಂದರೆ ದೇವರ ಭಯ ನಮ್ಮಲ್ಲಿದ್ದರೆ ನಮ್ಮನ್ನು ಈ ಲೈಂಗಿಕ ಕಾಮ ಮತ್ತು ವ್ಯಭಿಚಾರದ ಘೋರ ಪಾಪದಿಂದ ದೂರವಿರಿಸಲು ಅದೊಂದೇ ಸಾಕಾಗುತ್ತದೆ. ಕರ್ತನ ಭಯ ಎಂಬುದು ಜ್ಞಾನವೆಂಬ ಪಾಠಶಾಲೆಯ ಮೊದಲನೆಯ ಪಾಠವಾಗಿದೆ. ನೀವು ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತಿ ವಹಿಸಿ ಕಾರ್ಯನಿರತರಾಗಿದ್ದರೆ ಆಗ ಅದರ ಮೂಲಕ ನಿಮ್ಮ ಅಭಿವೃದ್ಧಿ ಎಲ್ಲರಿಗೂ ವ್ಯರ್ಥವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಇಂದು ನಾವು ಅನೇಕ ವಿಷಯಗಳ ಬಗ್ಗೆ ನಾವು ಕಲಿತುಕೊಂಡು ದೇವರ ಮೆಚ್ಚುಗೆಯನ್ನು ನಾವು ಹೇಗೆ ಹೊಂದಿಕೊಳ್ಳಬಹುದು ಮತ್ತು ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಗಳು ನಮ್ಮ ಜೀವಿತಕ್ಕೆ ಹೇಗೆ ಪ್ರಾಮುಖ್ಯವಾಗಿದೆ ಎಂಬುದಾಗಿ, ಇವತ್ತು ಆದಾಮ ಮತ್ತು ಅವಳು ಏಕೆ ದೇವರಿಗೆ ಅವಿಧೇಯರಾದರು ಅನ್ನುವಂಥ ವಿಚಾರವನ್ನು ನಾವು ಆಳವಾಗಿ ನಾವು ತಿಳ್ಕೊಂಡಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಆ ಒಂದು ಅವಿಧೇಯತೆಯಿಂದ ಒಂದು ವೇಳೆ ನಾವು ಕರ್ತನಿಗೆ ನಾವು ಅವಿಧೇಯರಾಗಿದ್ದಂಥ ಪಕ್ಷದಲ್ಲಿ ದೂರವಾಗಿದ್ದಂಥ ಪಕ್ಷದಲ್ಲಿ ನಮ್ಮನ್ನು ನಾವು ವಿಧೇಯತೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನ ಸನ್ನಿಧಾನಕ್ಕೆ ಬರೋಣ. ನಮ್ಮ ಹೃದಯಗಳನ್ನು ನಮ್ಮ ಮನಸ್ಸುಗಳನ್ನು ನಾವು ಶುದ್ಧಿ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರನ್ನು ಮೆಚ್ಚಿಸುವುದಕ್ಕೆ ಶುದ್ಧತ್ವೇ ಮುಖ್ಯ ಎಂಬುದಾಗಿ. ಇಂದು ನಾವೆಲ್ಲರೂ ಸಹ ಆತನ ಸನ್ನಿಧಾನದಲ್ಲಿ ಬರೋಣ. ಆತನು ಹೇಳಿದ್ದಾನೆ, ನಾನು ನಿಮ್ಮೆಲ್ಲರನ್ನ ಕರೆದುಕೊಂಡು ನಾನು ಇರುವ ಸ್ಥಳದಲ್ಲಿ ನೀವು ಇರಬೇಕು ಎಂಬುದಾಗಿ. ಯೋಹಾನ 14 ದೇವನ್ನು ನೀವು ಓದುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ, ನನ್ನ ತಂದೆಯಲ್ಲಿ ಬಹಳ ಬಿಡಾರಗಳಿವೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿದ್ದಾನೆ. ಆತನು ತಿರುಗಿ ಎರಡನೇ ಸಾರಿ ಬರ್ತಾನೆ. ಆದ ಕಾರಣ ನಾವು ಸಿದ್ಧರಾಗುವ ಆತನು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತೆ ದೇವರು ನಮ್ಮ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಡೆಸಲಿ ಎಂಬುದಾಗಿ ಹಾರೈಸ್ತಾ, ಈ ಒಂದು ಸಂದೇಶವಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯನೆ, ಸರ್ವಸಕ್ತನೆ, ಪರಿಶುದ್ಧನಾದಂಥ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. ಇದನ್ನು ಸ್ವಾಮಿ, ಆದಮ್ ಮತ್ತು ಅವಳು ಏಕೆ ದೇವರಿಗೆ ಅವಿಧೇಯರಾದರು ಎಂಬುದಾಗಿ ಅನೇಕ ಸತ್ಯವೇದದ ವಚನಗಳ ಮೂಲಕವಾಗಿ ಈ ಸಂದೇಶವನ್ನು ಕೇಳಿದ್ದೇವೆ. ನಾವು ಕರ್ತನೆ ಸೈತಾನನ ಉರುಳಿಗೆ ಬೀಳದ ಹಾಗೆ, ಈ ಲೋಕದ ಆಶೆಗಳಿಗೆ ಬೀಳದ ಹಾಗೆ ಮತ್ತು ಲೌಕಿಕವಾದ ಜೀವಿತವನ್ನು ಜೀವಿಸದಾಗಿ ನಿನ್ನ ಮೆಚ್ಚುಗೆಯ ಮಗಳಾಗಿ ಮಗನಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ಯಾರ್ಯಾರು ಶೋಧನೆಯಲ್ಲಿ, ಕಷ್ಟದಲ್ಲಿ, ತೊಂದರೆಯಲ್ಲಿ ಬಿದ್ದಿದ್ದಾರೋ ಅವರೆಲ್ಲರನ್ನ ಕರ್ತನೆ ನಿನ್ನ ಬಿಡಿಸು, ಸುಖಾವಸ್ಥೆಗೆ ತರಬೇಕೆಂಬುದಾಗಿ ಬೇಡ್ತೇನೆ. ನಮ್ಮ ಪ್ರಾರ್ಥನೆಯನ್ನು ಕೇಳು. ಈ ಸಮಯದಲ್ಲಿ ತಲೆಬಾಗಿರ್ತಕ್ಕಂಥ ನಮ್ಮೆಲ್ಲರನ್ನು ನಿನ್ನ ಕರೆದುಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390 6052299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.
ಸ್ನೇಹ ಪ್ರೀತಿಯಲ್ಲಿ ಜಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿಯಲ್ಲಿ ಜಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿಯಲ್ಲಿ ಜಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿಯಲ್ಲಿ ಜಯೋ ದೇವನಿಹನಲ್ಲಿ. ಪ್ರೀತಿಯಲ್ಲಿ ಜಯೋ ದೇವನಿಹನಲ್ಲಿ.